అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం. ఆస్తిక బంధుగళే, ఇదే తింగళ 17నే తారీఖు మధ్వనవమి ఇదే. ఆ ప్రయుక్త శ్రీకృష్ణ గురురాజ సేవా సమితి ಹಾಗೂ ವ್ಯಾಸಮಧ್ವ ಸೇವಾ ಪ್ರತಿಷ್ಠಾನ ಇವೆರಡೂ ಸೇರಿ ಶ್ರೀಯುತ ಡಾಕ್ಟರ್ ವ್ಯಾಸನಕೇರಿ ಪ್ರಭಂಜನಾಚಾರ್ಯರಿಂದ ಸುಮಧ್ವ ವಿಜಯ ಉಪನ್ಯಾಸವನ್ನು ಏರ್ಪಡಿಸಿವೆ ಎರಡು ಸಂಸ್ಥೆಗಳು. ಆದ್ದರಿಂದ ಇವತ್ತಿನಿಂದ ಸುಮಧ್ವ ವಿಜಯ ಉಪನ್ಯಾಸ ಮಾಲಿಕೆ ಪ್ರಾರಂಭವಾಗಲಿದೆ. ಅದಕ್ಕೋಸ್ಕರ ಶ್ರೀಯುತ ವ್ಯಾಸನಕೇರಿ ಪ್ರಭಂಜನಾಚಾರ್ಯರು ಆಗಮಿಸಿದ್ದಾರೆ. ವ್ಯಾಸನಕೇರಿ ಪ್ರಭಂಜನಾಚಾರ್ಯರನ್ನ ಪರಿಚಯ ಮಾಡಿಕೊಡೋದೇ ಕಷ್ಟದ ಕೆಲಸ. ಯಾಕೆಂತಂದ್ರೆ ವಾಚಾಲತೈಷ ಪುರತಃ ಕವೀನಾಂ ಕಾಂತ್ಯಾ ಮದೋಯಂ ಸವಿಧೆ ಸುಧಾಂಶೋಹೋ ಅನ್ನುವಂತಹ ಶ್ಲೋಕದಂತೆ ಸೂರ್ಯನನ್ನ ದೀಪದ ಬೆಳಕಿನಿಂದ ಪರಿಚಯ ಮಾಡಿದಾಗತ್ತೆ. ಆದರೂ ಕೂಡ ಔಪಚಾರಿಕವಾಗಿ ಒಂದೆರಡು ಮಾತುಗಳನ್ನು ಪ್ರಭಂಜನಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರಭಂಜನಾಚಾರ್ಯರು ನಮ್ಮ ಈ ಶತಮಾನದ ಅತ್ಯಂತ ಪ್ರಮುಖ ಧಾರ್ಮಿಕ ವ್ಯಕ್ತಿಯಾಗಿದ್ದಾರೆ. ವಿಶಿಷ್ಟವಾದಂತಹ ಈ ತಲೆಮಾರಿನ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದವರು ಅಂತ ಹೇಳಿದ್ರೂ ಕೂಡ ಅದರಲ್ಲಿ ಅತಿಶಯೋಕ್ತಿ ಅನಿಸೋದಿಲ್ಲ ಅದು. ಯಾಕೆಂತಂದ್ರೆ ಕಬ್ಬಿಣದ ಕಡಲೆಯಂತೆ ಇರತಕ್ಕಂತಹ ಶಾಸ್ತ್ರಗಳನ್ನು ಅತ್ಯಂತ ಸರಳವಾದ, ಮೃದುವಾದ, ಮಧುರವಾದ ಭಾಷೆಯಲ್ಲಿ ಅವರು ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. ಒಂದು ಗುರುಗುಣಸ್ತವನದಲ್ಲಿ ಒಂದು ಮಾತು ಬರುತ್ತೆ. ವಾದೀಂದ್ರರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾ ರಂಗ ನೃತ್ಯ ಸ್ವಯಂಭೂಹು ಅಂತ ಹೇಳಿ. ರಾಘವೇಂದ್ರ ತೀರ್ಥರ ಮಾತುಗಳು ಹೇಗಿದೆ ಅಂತಂದ್ರೆ ಅದು ಅಷ್ಟೇ ಮೃದು, ಅಷ್ಟೇ ಪರಿಮಳ, ಅಷ್ಟೇ ಸುಗಂಧ ಭರಿತವಾಗಿರತಕ್ಕಂತಹ ಮಾತುಗಳು ರಾಘವೇಂದ್ರ ಸ್ವಾಮಿಗಳು ಮಾತುಗಳು. ಯಾಕೆಂದ್ರೆ ಅವರು ಕಾರಣ ಕೊಡ್ತಾರೆ, ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆಯಲ್ಲಿ ಸಾಕ್ಷಾತ್ ಸರಸ್ವತಿಯೇ ನೆಲೆಸಿದ್ದಾಳೆ. ಆ ಸರಸ್ವತಿ ನಾಟ್ಯ ಆಡ್ತಾ ಆಡ್ತಾ ಆ ಸರಸ್ವತಿಯ ಮುಡಿಯಿಂದ ಮಲ್ಲಿಗೆ ಹೂಗಳು ಜಾರಿ ಬಿದ್ದಿವೆ. ಆ ಮಲ್ಲಿಗೆ ಹೂಗಳು ರಾಘವೇಂದ್ರ ಸ್ವಾಮಿಗಳ ಮಾತುಗಳು. ಹಾಗಾಗಿ ಅಷ್ಟು ಸೌಗಂಧ ಇದೆ ಅದರಲ್ಲಿ, ಅಷ್ಟೇ ಮೃದುತ್ವ ಇದೆ ಅನ್ನುವಂತಹ ಒಂದು ಕಲ್ಪನೆಯನ್ನ ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮಾತುಗಳ ಬಗ್ಗೆ ಒಂದೆರಡು ಮಾತುಗಳನ್ನಾಡ್ತಾರೆ. ಅಕ್ಷರಶಃ ಇದೇ ಮಾತು ಪ್ರಭಂಜನಾಚಾರ್ಯರಿಗೆ ಅನ್ವಯಿಸುತ್ತೆ. ಯಾಕೆಂತಂದ್ರೆ ಅಷ್ಟು ಕಠಿಣವಾಗಿರತಕ್ಕಂತಹ ಪ್ರಮೇಯಗಳನ್ನ, ಶಾಸ್ತ್ರ ವಿಷಯಗಳನ್ನ ಅತ್ಯಂತ ಸರಳವಾದಂತಹ ಭಾಷೆಯಲ್ಲಿ ಜನಮಾನಸಕ್ಕೆ ಮುಟ್ಟಿಸಿ ಅವರತ್ತೊಂದು ವಿಶಿಷ್ಟವಾಗಿರತಕ್ಕಂತಹ ಹೆಸರನ್ನ ಆಧ್ಯಾತ್ಮ ಪ್ರಪಂಚದಲ್ಲಿ ಗಳಿಸಿಕೊಂಡಿದ್ದಾರೆ. ಅವರಿಂದ ಇವತ್ತು ಸುಮಧ್ವ ವಿಜಯ ಉಪನ್ಯಾಸ ಮಾಲಿಕೆ ಪ್ರಾರಂಭವಾಗಲಿದೆ. ಉಪನ್ಯಾಸ ಮಾಲಿಕೆ ಪ್ರಾರಂಭಕ್ಕಿಂತ ಮುಂಚೆ ದೀಪ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪ್ರಭಂಜನಾಚಾರ್ಯನ ಕೇಳ್ಕೊಳ್ತಾ ಇದೆ. ಪ್ರವಚನ ಆರಂಭಕ್ಕಿಂತ ಮುಂಚೆ ಶ್ರೀಯುತ ಆಚಾರ್ಯರಿಗೆ ಗೋವಿಂದರಾವ್ ಅವರು ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರವಚನಕ್ಕೆ ಆಗಮಿಸಿದ ಪೂಜ್ಯ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಗೂ ಹಾಗೂ ಆಸ್ತಿಕ ಬಂಧುಗಳಾದ ತಮ್ಮೆಲ್ಲರಿಗೂ ಕೂಡ ಅನಂತಾನಂತ ಸ್ವಾಗತಗಳನ್ನು ಕೋರ್ತಾ ಇದ್ದೆ.
ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ. ಹರಾಯ ಪಚಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಮುನೀಶಾದ್ಯಾ ಸುರಾವೋಹಂ ಗಿಡೇ ಚೇತೋಹಿ ಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೇ ಗುರೂನ್ ನಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮುಕುಂದಭಕ್ತ್ಯೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರುರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರಲೀಲಾಂ. ಪರಮಪವಿತ್ರವಾದ ಶ್ರೀ ಮಧ್ವರವರಾತ್ರೋತ್ಸವದ ಶುಭ ಸಂದರ್ಭ. ಈಗ ನಮ್ಮ ವರ್ಷದಲ್ಲಿ ಮೂರು ನವರಾತ್ರಿಗಳನ್ನು ನಾವು ಕೇಳುತ್ತೇವೆ. ಒಂದು ನವರಾತ್ರಿ ಪ್ರಸಿದ್ಧವಾದ ಶರನ್ನವರಾತ್ರಿ ಅಂತ ಹೆಸರು. ಆಶ್ವೇಜ ಮಾಸದ ಶುಕ್ಲಪಕ್ಷದ ಪಾಡ್ಯದಿಂದ ನವಮಿವರೆಗೆ ಶರನ್ನವರಾತ್ರಿ ಅಂತ ಹೆಸರು. ಅದು ಕುಲದೇವತಾ ಪೂಜೆಗೆ ವಿಹಿತವಾದಂತಹ ನವರಾತ್ರಿ. ಇನ್ನೊಂದು ನವರಾತ್ರಿ ರಾಮನವರಾತ್ರ ಅನ್ನೋದು ಬಹಳ ಪ್ರಸಿದ್ಧ. ಚೈತ್ರ ಮಾಸದ ಶುಕ್ಲಪಕ್ಷದ ಪಾಡ್ಯದಿಂದ ನವಮಿವರೆಗೆ ರಾಮನವರಾತ್ರ ಅಂತ ಹೆಸರು. ಇನ್ನು ಅವು ಎರಡು ನವರಾತ್ರಿ ಎರಡರೂ ಕೇಳಿರ್ತಾರೆ. ಇದು ಮಾಧ್ವರು ಮಾತ್ರ ಕೇಳಿರ್ತಕ್ಕಂಥ ನವರಾತ್ರಿ ಅಂದರೆ ಶ್ರೀ ಮಧ್ವ ನವರಾತ್ರೋತ್ಸವ. ಇವತ್ತಿನಿಂದ ಮೊನ್ನೆಯಿಂದ ಒಂಬತ್ತು ದಿವಸಗಳ ಕಾಲ ಮಧ್ವ ನವರಾತ್ರೋತ್ಸವ ಅಂತ ಪ್ರಸಿದ್ಧ. ಆಶ್ಚರ್ಯ ಅಂದರೆ ನಮಗೆ ಅದೆರಡೂ ಗೊತ್ತಿದೆ, ಇದು ಗೊತ್ತಿಲ್ಲ. ಇದು ಗೊತ್ತಿಲ್ಲ ಅಂದ್ರೆ ಮಾಧ್ವರಿಗೆ ಗೊತ್ತಿಲ್ಲ, ಅದು ಬಹಳ ವಿಶೇಷ ಅಂತ ಕೇಳಿದರೆ. ಬೇರೆಯವರು ಗೊತ್ತಿಲ್ಲ ಅಲ್ಲ, ಮಾಧ್ವರಿಗೆ ಗೊತ್ತಿಲ್ಲ. ಯಾರಿಗೆ ಇದು ಗೊತ್ತಿಲ್ಲ, ಅದು ಏನು ಗೊತ್ತಿಲ್ಲ ಅಂತ ಅರ್ಥ ಅಂತ ಹೇಳಿದ್ದಾರೆ. ಇವತ್ತು ರಾಮನವರಾತ್ರೋತ್ಸವ ಬಿಟ್ಟರೆ ರಾಮದೇವರಿಗೆ ಸಿಟ್ಟು ಬರೋದಿಲ್ಲ. ಶವರನ್ನ ನವರಾತ್ರೋತ್ಸವ ಬಿಟ್ಟರೆ ಸಿಟ್ಟು ಬರೋದಿಲ್ಲ. ಮಧ್ವ ನವರಾತ್ರೋತ್ಸವ ಮಾತ್ರ ರಾಮದೇವರಿಗೆ ಸಿಟ್ಟು ಬರ್ತದೆ ಅಂತ ಹೇಳಿದ್ದಾರೆ. ಯಾಕೆ? ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಇವತ್ತು ಗುರುಗಳನ್ನು ಮರೆತರೆ ಹರಿ ಹತ್ರ ಸೇರಿಸೋದಿಲ್ಲ. ನಮ್ಮ ಜನಕ್ಕೆ ಗೊತ್ತಿಲ್ಲ, ಅದು ದೇವರತ್ರ ಹೋಗಬೇಕು ಅಂತಿದ್ರೆ ಗುರುಗಳ ಮೂಲಕವೇ ಹೋಗಬೇಕು. ಅತ್ಯಚ್ಚುತೋ ಗುರುದ್ವಾರ ಪ್ರಸಾದಕೃದ ಅಹಂತೀತಿ. ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ನೇರ ಹರಿ ಓಂ ಅಂತ ಹೇಳಾಗಿಲ್ಲ, ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತಾನೆ ಹೇಳಬೇಕು. ಇದು ನಮ್ಗೆ ಅರ್ಥವಾದರೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ ನಾವು ಇವತ್ತನೇ ದಿವಸ. ಮಧ್ವಾಚಾರ್ಯರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಇವತ್ತು ಭಾರಿ ಕಡಿಮೆ ಇದೆ ಅಂತ ಹೇಳಿದ್ರೆ ಏನು ಆಶ್ಚರ್ಯ ಇಲ್ಲ. ಅವರನ್ನ ಸರಿಯಾಗಿ ತಿಳಿದ ಜನಗಳ ಸಂಖ್ಯೆ ಭಾರಿ ಕಡಿಮೆ, ಅದು ನಮ್ಮ ದುರ್ದೈವ. ಆಗುವಂತು ಇವತ್ತು ಯಾರ ಬಗ್ಗೆ ತಿಳಿದೇ ಹೋದ್ರೆ ಮೋಕ್ಷದ ಬಾಗಿಲೇ ತೆಗೆಯೋದಿಲ್ಲೋ ಅವ್ರ ಬಗ್ಗೆ ನಾವು ಸರಿಯಾಗಿ ಏನೂ ತಿಳಿದಿಲ್ಲ ಅಲ್ಲ, ತಪ್ಪಾಗಿ ಬೇರೆ ತಿಳಿದಿದ್ದೇವೆ ಅದು ಬೇರೆ. ಜೊತೆಗೆ ಇವತ್ತು ಮಧ್ವಾಚಾರ್ಯರ ಬಗ್ಗೆ ಮಾಧ್ವರಿಗೆ ತಪ್ಪು ಕಲ್ಪನೆ ಬೇರೆ ಉಂಟು. ಅನೇಕರು ಆಚಾರ್ಯರನ್ನು ಆಕ್ಷೇಪಣೆ ಮಾಡಷ್ಟು ಮಟ್ಟಿಗೆ ಇದ್ದಾರೆ. ಇವತ್ತು ಯಾರ ಬಗ್ಗೆ ಈ ಮಧ್ವರವರಾತ್ರೋತ್ಸವ ನಾವೆಲ್ಲ ಆಚರಣೆ ಮಾಡೋದಲ್ಲ, ರುದ್ರಾದಿ ದೇವತೆಗಳು ಆಚರಣೆ ಮಾಡುತ್ತಾರೆ. ಉತ್ಕಂಠ ಕುಂಠ ಕೋಲಾಹಲ ಜವವಿದಿತ ಅಜಸ್ರ ಸೇವಾರ ವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಭೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲೀನಾಂ ಭಕ್ತುದ್ರೇ ಕಾವಗಾಢ ಪ್ರಕಟನ ಸಕಟಾತ್ಕಾರ ಸಂಘಿಷ್ಯಮಾನ ಪ್ರಾಂತ ಪ್ರಾಗ್ರಾಂಘ್ರಿ ಪೀಠೋತ್ಥಿತ ಕನಗರಜ ಪಿಂಜರಾ ರಂಜಿತಾಶಾಹ. ವಾಯುಸ್ಥಿತಿಯ ಶ್ಲೋಕ ಏನು ವರ್ಣನೆ ಮಾಡ್ತಿದ್ದೆ ಗೊತ್ತೇನು? ಮಧ್ವಾಚಾರ್ಯರ ಹತ್ರ ಗರುಡಶೇಷ ರುದ್ರಾದಿ ದೇವತೆಗಳು ನೂಕು ನುಗ್ಗುರು ಮಾಡ್ಕೊಂಡು ಹೋಗ್ತಾರಂತೆ. ಅಂತ ವೈಭವ ಶ್ರೀಮದ್ ಆಚಾರ್ಯರು. ಇವತ್ತು ನಾವು ಅರ್ಥಾತ್ ಅರ್ಥ ಮಾಡಿಕೊಟ್ಟು ತ್ರೈಲೋಕ್ಯಾಚಾರ್ಯರು ಮೂರು ಲೋಕದ ಗುರುಗಳು ಆ ವಿಷಯ ನಮಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಾವು ತೀರ ಒಬ್ಬ ದೊಡ್ಡ ಮಂತ್ರಿಯ ಬಗ್ಗೆ ಪ್ರಧಾನಮಂತ್ರಿಯ ಬಗ್ಗೆ ಚಿಕ್ಕ ಮಕ್ಕಳಿಗೆ ಅರ್ಥವಾಗೋದಿಲ್ಲ, ಅವರಿಗೆ ಆಟಪಾಠದೇ ಅರ್ಥ ಆಗೋದಷ್ಟೇ, ಚಿಕ್ಕ ಮಕ್ಕಳಿಗೆ ಅರ್ಥವಾಗೋದೇ ಇಲ್ಲ, ಅದಕ್ಕೆ ಪ್ರೌಢತೆ ಬೇಕು. ಅದಕ್ಕೊಂದು ಒಂದು ಜಗದ್ಗುರುಗಳು ಬೇಕು, ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ಅರ್ಥ ಆಗೋದು, ಒಂದನೇ ಕ್ಲಾಸ್ ಮಟ್ಟಿಗೆ ಅರ್ಥ ಆಗೋದಿಲ್ಲ, ಅದು ಹೈಯರ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗೆ ಅರ್ಥ ಆಗ್ತದೆ. ಇವತ್ತು ನಾವು ಲೋಯರ್ ಸ್ಟ್ಯಾಂಡರ್ಡ್ ಅಂತ ಪ್ರೂವ್ ಮಾಡಿಕೊಂಡಾಗಿದೆ ಅಷ್ಟೇ, ಅದಾಗಬಾರದು. ಮತ್ತು ಆಚಾರ್ಯರ ಬಗ್ಗೆ ನಾವು ತಿಳಿಯೋದು ಅಂತ ಹೇಳಿದರೆ ದೇವರನ್ನು ತುಂಬ ಸಂತೋಷಪಡಿಸೋದು ಅಂತ ಅರ್ಥ. ಆಚಾರ್ಯರು ಹೇಳ್ತಾರೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು, ನಮ್ಮ ಪ್ರಶ್ನೆ ಇದು, ದೇವರಿಗೆ ಅತ್ಯಂತ ಪ್ರಿಯವಾದ ವಿಚಾರ ಯಾವುದು? ದೇವರಿಗೆ ಎಷ್ಟು ಅಭಿಷೇಕ ಮಾಡಿ ಪ್ರಿಯ ಆಗೋದಿಲ್ಲ, ಎಷ್ಟು ಯಾತ್ರೆ ಮಾಡಿ ಪ್ರಿಯವಾಗೋದಿಲ್ಲ, ಏನ್ ಮಾಡಿದ್ರು ಪ್ರಿಯವಾಗೋದಿಲ್ಲ. ಆಚಾರ್ಯ ಹೇಳ್ತಾರೆ ಒಂದಕ್ಕೆ ಮಾತ್ರ ದೇವರು ಭಾರಿ ಮೆಚ್ಚುತ್ತಾನಂತೆ, ಸರ್ವ ದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋರ್ ಹರೇರ್ ವಿಧಃ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತು, ದೇವರಿಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ಒಂದೇ ಒಂದು ದೊಡ್ಡ ವಿಚಾರ ಅಂದ್ರೆ ವಾಯುದೇವರು ಜೀವೋತ್ತಮರು. ಇದನ್ನ ಯಾರು ತಿಳ್ಕೊಳ್ತಾರೆ, ದೇವರು ಭಾರಿ ಭಾರಿ ಅನುಗ್ರಹ ಮಾಡ್ತಾನಂತೆ. ಅದೊಂದು ತಿಳ್ಕೊಳ್ಳದೆ ಎಷ್ಟು ತಿಳ್ಕೊಂಡ್ರು ಕೂಡ ಆ ಮಟ್ಟದ ಪ್ರೀತಿ ದೇವರು ಮಾಡೋದಿಲ್ಲ ಎಂದು ದೊಡ್ಡ ತತ್ವ ಅದು. ಒಂದು ಇವತ್ತು ಉಪನಿಷತ್ತುಗಳ ಶಾಂತಿಮಂತ್ರ ಶಾಸ್ತ್ರ ಪ್ರಾರಂಭವಾಗದೆ ಅದರಿಂದ ನಮಸ್ತೆ ವಾಯೋ ತದೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಇಂಥ ಹಿರಿವೆ ಯಾರಿಗಿದೆ ಯೋಚನೆ ಮಾಡಿ, ವಾಯುದೇವರೇ ನೀವೇ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತ ಕರೆಯುತ್ತಾರೆ. ಕಣ್ಣಿಗೆ ಕಾಣುವ ದೇವರು ವಾಯುದೇವರು, ಯಾಕೆ ದೇವರು ತದವ್ಯಕ್ತಮಾಹಿ, ದೇವರು ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇವರನ್ನ ಕಣ್ಣಾರೆ ಕಂಡ ವಾಯುದೇವರು ನಮ್ಮನ್ನು ಯಾವಾಗಲೂ ನಮಗೆ ಕಾಣುತ್ತಾರೆ, ಅದು ಭಾರಿ ವಿಶೇಷ. ಇವತ್ತು ಎಷ್ಟೋ ಜನ ದೇವರು ಕಣ್ಣಾರೆ ಕಂಡವರು ಇದ್ದಾರೆ, ಅದು ವಾಯುದೇವರು ಹಾಗಲ್ಲ, ದೇವರು ಯಾವಾಗಲೂ ಕಣ್ಣಾರೆ ಕಾಣ್ತಾರೆ, ಅದು ಬಹಳ ವಿಶೇಷ. ಒಮ್ಮೊಮ್ಮೆ ಕಂಡಿದ್ದಲ್ಲ, ಒಮ್ಮೆ ಬದಲಿಗೆ ಹೋಗಿದ್ದೆ, ಒಮ್ಮೆ ತಿರುಪತಿಗೆ ಹೋಗಿದ್ದೆ ಅಲ್ಲ, ಯಾವಾಗಲೂ ದೇವರೆದುರಿಗೆ ಕೂತಿದ್ದೇನೆ. ಏ ಹೇಳ್ತಾರೆ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಮುಖ್ಯವಾಯು ನಿತ್ಯ ಸಮಹ. ಎಷ್ಟು ಅದ್ಭುತವಾದ ಮಾತದು, ಪ್ರಳಯ ಕಾಲದಲ್ಲೂ ದೇವರನ್ನು ಕಾಣ್ತಾರಂತೆ, ಎಂಥ ಆಶ್ಚರ್ಯ. ಮತ್ತು ದಿವಸಕ್ಕೆ ಒಮ್ಮೆ ದೇವರು ನೆನೆಯ ಜನಗಳೇ ಸಿಗೋದು ಕಷ್ಟವಾಗ್ತಾ ಇದೆ, ಪ್ರಳಯ ಕಾಲದಲ್ಲೂ ದೇವರು ಕಾಣ್ತಾರೆ ಅಂತ. ಎಷ್ಟು ದೊಡ್ಡವರು ವಾಯುದೇವರು, ಅದಕ್ಕೆ ಅವ್ರ ಮೇಲೆ ದೇವರಿಗೆ ಭಾರಿ ಪ್ರೀತಿ. ಆದ್ದರಿಂದ ಮಧ್ವ ನವರಾತ್ರೋತ್ಸವ ಆಚರಣೆ ಅಂತ ಹೇಳಿದರೆ ದೇವರಿಗೆ ಅತ್ಯಂತ ಪ್ರಿಯವಾದಂಥ ಉತ್ಸವ ಅದು. ಒಂದು ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇನೆ, ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅದರ ಮಹತ್ವ ಕಡಿಮೆ ಆಗೋದಿಲ್ಲ, ನಮ್ಮ ಮಹತ್ವ ಕಡಿಮೆ ಆಗ್ತದೆ ಅಷ್ಟೇನೆ. ಇವತ್ತು ನಾವು ದೊಡ್ಡವರು ಹಂಚ್ಕೋಬೇಕಾದ್ರೆ ಅದು ಒಂದೇ ದಾರಿ ಇರೋದು, ದೇವರಿಗೆ ಅತ್ಯಂತ ಪ್ರಿಯರು ಹಂಚ್ಕೋಬೇಕಾದ್ರೆ ಆಚಾರ್ಯ ಹೇಳ್ತಾರೆ ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮಿ ಆಪ್ತ ತಮಸ್ಸದಾ. ನಾನು ಪರಮಾತ್ಮನಿಗೆ ಅತ್ಯಂತ ಆಪ್ತ, ದೇವರನಿಗೆ ಅತ್ಯಂತ ಆಪ್ತ, ದೇವರಿಗೆ ನಾನು ಆಪ್ತ, ನನಗೆ ದೇವರ ಆಪ್ತ. ಈ ಮಾತನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ವಾಯುದೇವರು ನಮಗೆ ಆಪ್ತರಾಗ್ತಾರೆ ಅಂತ ಹೇಳ್ತಾರೆ. ದೇವರಿಗೆ ಅತ್ಯಂತ ಅವರ ಆಪ್ತರಾದ್ರೆ ನಮಗೆ ಅವರ ಆಪ್ತರಾಗ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರ ತೊಡಗುರು ಭ್ರಾತರಿಷ್ಟ ಆಪ್ತ ಬಂಧೋ, ಆಪ್ತ ಅಂತ ಕರೆದಿದ್ದೇವೆ ನಾವು. ಇವತ್ತು ಎಂದೂ ನಮ್ಮನ್ನು ಮಿಸ್ಗೈಡ್ ಮಾಡೋದೇ ಇಲ್ಲ, ಅದಕ್ಕೆ ಆಪ್ತರು ಅಂತ ಕರೀತಾರೆ. ಎಷ್ಟೋ ಜನ ಆಪ್ತರು ಕೈ ಕೊಟ್ಬಿಡ್ತಾರೆ, ಅಯ್ಯೋ ಕೈ ಕೊಟ್ಬಿಟ್ರಲ್ಲ ಅನ್ಕೊಂಡ್ಬಿಡ್ತೇವೆ. ಇವತ್ತು ವಾಯುದೇವರು ಕೈ ಕೊಟ್ಟು ಮೇಲಕ್ಕೆತ್ತಾರೆ ಹೊರತು ಕೈ ಕೊಟ್ಟು ಕೆಳಗೆ ಬಿಡ್ತಕ್ಕಂಥವರಲ್ಲ, ಕರಾವಲಂಬನವನ್ನು ಕೊಡ್ತಕ್ಕಂಥ ಮಹಾನುಭಾವರವರು. ಅಂಥವ್ರ ಬಗ್ಗೆ ತಿಳ್ಕೊಳ್ಳೋದು ದೊಡ್ಡ ಉತ್ಸವ ಅದು. ಒಂದು ನಮ್ಮ ಮಕ್ಕಳಿಗೆ ಮೊದಲು ಹೇಳಬೇಕಾಗಿದೆ, ಇವತ್ತು ಆ ಬೆನ್ನಿ ಹಿಂದಂತ ಜನ ಹಿಂದೆ ಬಿಡ್ತಿದ್ದಾರೆ ನಮ್ಮ ಜನಗಳು ಹೋಗ್ಬಿಟ್ಟು. ಲೋಕಗುರುಗಳು ಮಧ್ವಾಚಾರ್ಯರ ಶಿಷ್ಯರಾಗಿರೋ ನಾವು ಯಾವನೋ ಮುಂದೆ ಕೈ ಚಾಚಿಕೊಂಡ್ರೆ ಏನು ಆಶ್ಚರ್ಯ, ಎಷ್ಟು ಮುರುಕು. ಒಂದು ತತ್ವ ಇಲ್ಲ ಅವನಲ್ಲಿ, ಯಾತ್ಯಾತರದೂ ಇಲ್ಲ, ದಬ್ತಾರೆ ದಪ್ಪ ಅಂತ ಬಿದ್ದು ಬರ್ಬೇಕಷ್ಟೇ, ದಬ್ಸ್ಕೊಂಡ್ಬರ್ಲಕ್ಕೆ ಹೋಗ್ಬೇಕಷ್ಟೇ ಅವನ ಹತ್ರ. ಪಾಪ ಎಂಥ ಮೂರ್ಖರಿದ್ದಾರೆ ಜನಗಳು. ಹೆಸರಿ ನೋಡಿದರೆ ಕಂಪ್ಯೂಟರ್ ಯುಗ, ಏನು ಜ್ಞಾನ ಅಂದ್ರೆ ಜ್ಞಾನ, ಇಂಥ ಜ್ಞಾನ ಇದು. ಒಂದು ಮಂತ್ರಿಗಳು ಹೋಗಿ ಖಾಲಿ ಬಿಡುತ್ತಾರೆ ಅಂತ ಹೇಳಿದರೆ ಎಂಥ ಒಂದು ಮೂರ್ಖತನದ ಪರಮಾವಧಿಯಲ್ಲಿ ಜನ ಮನುಷ್ಯ ಇದ್ದಾನೆ. ಮತ್ತು ಆಚಾರ್ಯ ಬರೋದಕ್ಕಿಂತ ಮುಂಚೆ ಎಲ್ಲರೂ ಹಾಗೆ, ಇವತ್ತು ಕೆಲವರು ಬಿದ್ದರಲ್ಲ, ಆಚಾರ್ಯ ಬರೋದಕ್ಕಿಂತ ಎಲ್ಲರೂ ಹಾಗೆ ಬಿಡ್ತಾ ಇದ್ರು, ಆಗ ಆಚಾರ ಅವತಾರ ಮಾಡಿದ್ದಾರೆ. ಇದು ವಿಶೇಷ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ದೇವ ಚತುರ್ಮುಖ ಮುಖಾಹ ಅಂತ ವರ್ಣನೆ ಮಾಡಬೇಕಾದ್ರೆ ಗಾಢಾಂಧಕಾರ ಕವಿದಿತ್ತಂತೆ. ಆಗ ಮಧ್ವಾಚಾರ್ಯ ಬರ್ತಾ ಇದ್ದಾರೆ. ಮಧ್ವಾಚಾರ್ಯ ಹೇಳ್ಕೊಟ್ಟಿದ್ದೇನು ನಮಗೆ, ಅದು ಬಹಳ ಮುಖ್ಯ. ಹೇಳ್ಕೊಟ್ಟಿದ್ದೆ ಯಾತಕ್ಕೆ ಧನಿಸ್ಬೇಕು ನಾವು ಅವರನ್ನ? ನಮಗೆಲ್ಲ ಏನು ಬೇಕೋ ಅದನ್ನು ಕೊಡ್ಲಕ್ಕೆ ಬಂದವರು ಮಧ್ವಾಚಾರ್ಯ ಒಬ್ರೆ. ನಮಗೆಲ್ಲ ಏನು ಬೇಕಾಗಿದೆ ಅದನ್ನು ಕೊಡ್ಲಕ್ಕೆ ಬಂದವರು. ನಮಗೆಲ್ಲ ಏನು ಬೇಕಾಗಿದೆ ಅದೇ ನನಗೆ ಗೊತ್ತಿಲ್ಲ. ಮೊದಲು ಇದ್ರೆ ಮನೆ ಬೇಕು, ಹಣ ಬೇಕು, ಕೆಲವರಿಗೆ ಏನೋ ಬೇಕು, ಮಕ್ಕಳು ಬೇಕು, ಎಲ್ಲ ಬೇಕು ಅಲ್ಲ. ನಿಜವಾಗ್ಲೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮಕ್ಕಳಿಂದ ಆನಂದವಾಗ್ತದೆ, ಪತ್ನಿಯಿಂದ ಆನಂದವಾಗ್ತಾ ಇದೆ, ಮನೆಯಿಂದ ಆನಂದವಾಗುತ್ತೆ. ಸೊ ಎಲ್ಲ ಎಂಡೆಲ್ಲ ಆಯ್ತೀಗ ಆನಂದವಾಗ್ತಾ ಇದೆ ಅಂತ ಹೇಳ್ತಾರೆ. ಆನಂದ ನಮ್ಮ ಜೀವನದ ಎಂಡ್, ಅದು ಒಂದು ಅಲ್ಟಿಮೇಟ್ ಗೋಲ್ ಅಂದ್ರೆ ಆನಂದ ಪ್ರಾಪ್ತಿ ಅಂತ. ಆನಂದ ಪ್ರಾಪ್ತಿಯ ದಾರಿಯನ್ನು ತೋರಿಸಿದ ಏಕಮಾತ್ರ ಗುರುಗಳು ಮಧ್ವಾಚಾರ್ಯರು. ಅದಕ್ಕೆ ಅವರನ್ನು ಆನಂದ ತೀರ್ಥರು ಅಂತ ಕರೆದಿದ್ದಾರೆ. ಆನಂದ ತೀರ್ಥರು ಅವರನ್ನು ಯಾರು ಬಿಡ್ತಾರೋ ಏನು ಮಿಸ್ ಮಾಡ್ಕೋತಾರೆ ಅಂದ್ರೆ ಆನಂದನೇ ಮಿಸ್ ಮಾಡ್ಕೋತಾರೆ ಅಂತ. ಆನಂದ ಕೊಡ್ಲಿಕ್ಕೆ ಬಂದು ಅವರನ್ನು ನಾವು ಕಳ್ಕೊಂಡ್ರೆ ನಾವು ಆನಂದವನ್ನೇ ಕಳ್ಕೊಳ್ತೇವೆ. ಆದ್ದರಿಂದ ಆನಂದ ತೀರ್ಥರೆಂಬ ಅರ್ಥಿಯ ಹೆಸರುಳ್ಳ ಗುರುಮಧ್ವ ಮುನಿರಾಯ, ಅವರನ್ನು ಎಷ್ಟು ಕೊಂಡಾಡಿದರೂ ಸಾಲದು ಅಂತ ಮಹಾನುಭಾವರು. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣಿ. ಯಾರನ್ನ ನಾವು ಸ್ಮರಿಸಿ ಬದುಕಿರೋ ದಿವ್ಯ ಚರಣಕೆರೆಗೆ ಅಂತ ಕೊಂಡಾಡ್ತೇವೆ ಅಂತ ವಿಜಯದಾಸ ಹೇಳ್ತಾರೆ. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣಿ. ಅಷ್ಟೇ ಅಲ್ಲ, ಉದ್ಧರಣೆ ಆಗಿಬಿಟ್ರೆ ಏನಾಗ್ತದೆ ಅದನ್ನು ಹೇಳ್ತಾರೆ. ಮತ್ತೆ ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು, ಎರಡು ಕೂಡ. ಸ್ಮರಣೆ ಮಾಡಿದರೆ ಬದುಕಿ ಹೋದ, ಮಾಡಲಿಲ್ಲ ಹಾಳಾಗಿ ಹೋದ, ಎರಡೆರಡು ಕೂಡ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಇವತ್ತು ನಾವು ಆಚಾರ್ಯರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಬೇಕು. ಅವರು ಮಾಡಿರೋ ಉಪಕಾರ ಅಸಾಧಾರಣವಾದದ್ದು. ಇವತ್ತು ನಾವೆಲ್ಲ ಇದ್ದೇವೆ ಅಂದ್ರೆ ವಾಯುದೇವರಿಂದ ಇದ್ದೇವೆ, ಬೇರೆ ದಾರಿ ಇಲ್ಲ ನಮಗೆ. ಯಾತಕ್ಕೆ ಗೊತ್ತ, ಪ್ರಾಣದೇವರವರು, ಮುಖ್ಯ ಪ್ರಾಣದೇವರು. ನಮ್ಮ ಪ್ರಾಣ ಉಳಿಸಿರೋದೇ ಅವರು, ನಮ್ಮ ಬದುಕು ನಡೆದಿರೋದೇ ಅವರಿಂದ. ಅಂಥವರನ್ನ ಪರಮಾತ್ಮ ನಮಗೆ ಗುರುಗಳನ್ನ ಕಳಿಸಿಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಭಾಗ್ಯಶಾಲಿಗಳು ನಾವು. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಈ ಮಾತನ್ನು ಅರ್ಥ ಮಾಡಿಕೊಂಡು ಎಂಥ ದೊಡ್ಡವರು ಶ್ರೀಮದ್ ಆಚಾರ್ಯರು. ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು, ನಮ್ಮ ಜನಗಳಿಗೆ ತಿಳಿಸ್ಬೇಕು. ಅದನ್ನು ತುಂಬಾ ಪ್ರಿಯವಾದ ವಿಚಾರವನ್ನು ಹೇಗೆ ಬೇಕಾದವರಿಗೆ ತಿಳಿಸ್ತಾರಲ್ಲ, ಹಾಗೆ ಇವತ್ತು ಅತ್ಯಂತ ಪ್ರಿಯವಾದದ್ದು ಆಚಾರ್ಯರ ಹಿರಿಮೆ. ಅವರನ್ನು ನಮ್ಮ ಜನಗಳಿಗೆ ತಿಳಿಸ್ಬೇಕು ಮೊದಲು. ನಾವು ಅವರಿಗೆ ಗೊತ್ತಿಲ್ಲ, ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ. ಆಚಾರ್ಯರ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಮಧ್ವ ವಿಜಯ, ಸುಮಧ್ವ ವಿಜಯ ಇದೆ. ಸುಮಧ್ವ ವಿಜಯ, ಮಧ್ವ ವಿಜಯ ಎರಡು ಹೆಸರು ಅದಕ್ಕೆ ಉಂಟು. ಅದಿದೆ, ಅದಕ್ಕೆ ಪೂರಕವಾದ ಗ್ರಂಥಗಳು ಬೇರೆ ಉಂಟು, ಅನೇಕರಿಗೆ ಅದು ಗೊತ್ತಿಲ್ಲ. ಸುಮಧ್ವ ವಿಜಯ ಬರೆದಂತ ಅವರೇ ಇನ್ನೊಂದು ಗ್ರಂಥ ಬರೆದಿದ್ದಾರೆ, ಭಾವಪ್ರಕಾಶಿಕ ಅಂತ, ಅದಕ್ಕೆ ವ್ಯಾಖ್ಯಾನವಾಗಿ ಚಿಕ್ಕ ಗ್ರಂಥ, ಅನೇಕ ಸಪ್ಲಿಮೆಂಟರಿ ವಿಚಾರ ಸೇರಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ಅಣುಮಧ್ವ ವಿಜಯ ಅವರೇ ಬರೆದ ಗ್ರಂಥ, ಪ್ರಮೇಯ ನವಮಾಲಿಕ ಅಂತ ಹೆಸರು. ಅದೇ ಮಣಿಮಂಜರಿ ಅಂತ ಬರೆದ ಅದು ಒಂದು ಗ್ರಂಥ, ನಾಲ್ಕು ಗ್ರಂಥಗಳು ಸೇರಿ ಒಂದು ಯೂನಿಟ್. ಅದು ಆಚಾರ್ಯರ ಕಾಲದ ಹಿನ್ನೆಲೆಯನ್ನಾಗಿ ಮೊದಲು ಏನೇನು ನಡೆದಿತ್ತು ಅಂತ ಹೇಳೋ ಭಾಗವೆಲ್ಲ ಮಣಿಮಂಜರಿಯಲ್ಲಿ ಬರುತ್ತದೆ. ಮಧ್ವ ವಿಜಯದೊಳಗೆ ಏನೇನು ಮಾಡಿದ್ರು ಎಂಬುದನ್ನೆಲ್ಲ ಬರುತ್ತೆ. ಅದು ಪೂರಕವಾದ ವಿಚಾರಗಳನ್ನು ಅಣುಮಧ್ವ ವಿಜಯ ಭಾವಪ್ರಕಾಶಿಕೆಯಲ್ಲಿ ಹೇಳುತ್ತಾರೆ. ಅದರ ಜೊತೆಗೆ ಋಷಿಕೇಶ ತೀರ್ಥರು ಮಹಾನುಭಾವರು ಸಂಪ್ರದಾಯ ಪದ್ಧತಿ ಎಂಬ ಗ್ರಂಥ ಬರೆದಿದ್ದಾರೆ. ಅವರು ಪರಿಮಾರ ಮಠದ ಮೂಲ ಪುರುಷರು, ಆಚಾರ್ಯ ಸಾಕ್ಷಾತ್ ಶಿಷ್ಯರು. ಸಂಪ್ರದಾಯ ಪದ್ಧತಿ ಅಂತ ಅಮೂಲ್ಯವಾದ ಕೃತಿ, ಅದರಲ್ಲಿ ಆಚಾರ್ಯರ ಬಾಲಲೀಲೆಗಳ ಬಗ್ಗೆ ತುಂಬಾ ವಿಚಾರಗಳನ್ನು ಹೇಳುತ್ತಾರೆ. ಆ ಗ್ರಂಥ ಇದೆ. ಅದರ ಜೊತೆಗೆ ನರಹರಿ ತೀರ್ಥರ ಶಿಲಾಶಾಸನ, ಒಳ್ಳೆಯ ಅಮೃತ ಅದ್ಭುತವಾದ ಶಾಸನಗಳ ಪರಂಪರೆ ಉಂಟು. ಅದರ ಜೊತೆಗೆ ಇಡೀ ಪರಂಪರೆ ಹೇಳಿದಂತಹ ಜೈತೀರ್ಥರು ಮೊದಲಾದವರು ಮಾಡಿದ ಸ್ತೋತ್ರಗಳು ಉಂಟು, ಹರಿದಾಸರ ಕೃತಿಗಳು ಉಂಟು, ಶ್ರೀಪಾದರಾಜರ ಮಧ್ವನಾಮ ಉಂಟು, ಮತ್ತೆ ತಿಳ್ಕೊಪಟ್ಟಿದರ ವಾಯುಸ್ತುತಿ ಇದೆ. ಅವರು ಬರೆದ ತತ್ವಪ್ರದೀಪದ ಆರಂಭದ ಶ್ಲೋಕಗಳಲ್ಲಿ ಅವರ ವರ್ಣನೆ ಬಂದಿದೆ. ಅವನ್ನೆಲ್ಲ ಕ್ರೋಢೀಕರಿಸಿಕೊಂಡು ಆಚಾರ ಚರಿತ್ರೆ ಓದ್ದಾಗ ಅವಾಗ ನಮಗೆ ಅರ್ಥವಾಗ್ತದೆ. ಅದರ ಜೊತೆ ಕೆಲವು ಪರಂಪರೆಯ ಮಾತುಗಳುಂಟು, ಯಾವುದರಲ್ಲೂ ಬರೆದಿಲ್ಲ, ಲಿಖಿತವಾಗಿ ಬಾಯಿಂದ ಬಾಯಿ ಬಂದ ವಿಚಾರಗಳುಂಟು. ಅಷ್ಟೆಲ್ಲವನ್ನು ಸೇರಿಸಿದಾಗ ಅದು ಸಿನಿಮಾದ ಮಧ್ವ ವಿಜಯ, ಪೂರ್ಣ ಪ್ರಜ್ಞೆ ವಿಜಯ ಅಂದರೆ ಎಲ್ಲ ಸೇರಿದಾಗ. ಇವತ್ತು ಒಂದೋದರೆ ಇಲ್ಲ, ಎಲ್ಲ ಸೇರಿಸಿ ಓದಕ್ಕೆ ಸಾಧ್ಯ ಇವರಿಗೆ. ಒಂದೋದಕ್ಕೂ ಜನ ತಯಾರಿಲ್ಲ, ಆದರೆ ಅದನ್ನು ಓದಿದಕ್ಕೆ ಶುರು ಮಾಡಿದ ಮೇಲೆ ಮಾತ್ರ ಬಿಡ್ಲಕ್ಕೆ ಮನಸ್ಸು ಬರೋದಿಲ್ಲ, ಇದು ವಿಶೇಷ. ಒಂದು ಪದಾರ್ಥನ ಹೊಸ ಪದಾರ್ಥ ಕಂಡಾಗ ಬೇಡ ಬೇಡ ಅಂತಾರೆ, ಒಂದ್ಸರಿ ನೋಡಿದ್ಮೇಲೆ ಜನ್ಮದಲ್ಲಿ ಬಿಡೋದಿಲ್ಲ. ಆಚಾರ್ಯ ಮಹಿಮೆ ಅಂಥದ್ದು. ಇನ್ನೊಂದು ಮಧ್ವಾಚಾರ್ಯ ವೈಶಿಷ್ಟ್ಯ ಅಂತ ಕೇಳಿದರೆ, ಕೆಲವು ವಿಚಾರ ದೊಡ್ಡವರಿಗೆ ಮಾತ್ರ ತಿಳಿದು ಸಾಮಾನ್ಯರು ತಿಳಿಯೋದಿಲ್ಲ. ಕೆಲವ್ರ ಬಗ್ಗೆ ಮಾತಾಡಿದಾಗ ತುಂಬಾ ಬುದ್ಧಿವಂತರಿ ಮಾತ್ರ ತಿಳಿಯುತ್ತೆ, ಕೆಲವ್ರ ಬಗ್ಗೆ ಮಾತಾಡಿದ ಚಿಕ್ಕ ಮಕ್ಕಳಿಗೆ ಮಾತ್ರ ದೊಡ್ಡವರೇ ಬೇಡ ಬಿಡಿ ಕಥೆಗಳು ಅಂತ ಹೇಳಿಬಿಡ್ತಾರೆ. ಚಿಕ್ಕವರಿಗೆ ಬೇಡ ಕೆಲವು, ದೊಡ್ಡವರಿಗೆ ಬೇಡ ಕೆಲವು. ಮಧ್ವ ವಿಜಯ ಹಾಗಲ್ಲ, ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರು ಎಲ್ಲರಿಗೂ ಪ್ರಿಯವಾಗುವ ಕೃತಿ ಮಧ್ವ ವಿಜಯ. ಕೃಷ್ಣನ ಕಥೆ ಆತನ ಬಾಲ್ಯಲೆ ಕೇಳಿದವರಿಗೆ ರೋಮಾಂಚನವಾಗ್ತದೆ, ಎಂಥ ಕೃಷ್ಣ ಅಂತ ಹೇಳಿ. ಅಂತ ಬಾಲ್ಯಲೆ ಮತ್ತೊಮ್ಮೆ ನಾವು ಕಾಣಬೇಕು ಅಂತಂದ್ರೆ ಮಧ್ವ ವಿಜಯ ಓದಬೇಕಷ್ಟೇ. ಕೃಷ್ಣನ ಬಾಲಲೀಲೆಗಳಾದ ಮೇಲೆ ಮಧ್ವಾಚಾರ ಬಾಲಲೀಲೆಗಳಿದ್ದಂತೆ ಇನ್ಯಾರ ಬಾಲಲೀಲೆಗಳೂ ಇಲ್ಲ. ಅದ್ಭುತವಾದ ಬಾಲಲೀಲೆಗಳನ್ನು ಆಚಾರ್ಯರು ತೋರಿಸ್ತಾರೆ. ಹೆಸರಿಗೆ ಬಾಲಲೀಲೆಗಳು ದೊಡ್ಡ ಪ್ರೌಢಲೀಲೆಗಳು, ಬಾಲರಿಗೆ ಅರ್ಥವಾಗ್ತದೆ ಅಂತ ಬಾಲಲೀಲೆ ಎಂದು ಕರಿಬೇಕಷ್ಟೇ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಮ ಒಂದು ಸಪ್ತಾಹ ಇದೆಯಲ್ಲ, ಬಹಳ ಮುಖ್ಯವಾದಂತಹ ಒಂದು ಸದವಕಾಶ ಇದು. ಆಚಾರ್ಯರನ್ನ ನಮ್ಗೆ ಎಷ್ಟು ಸಾಧ್ಯ ಪೂರ್ತಿ ಪರಿಚಯ ಮಾಡಿಕೊಳ್ಳೋದು ಅಸಾಧ್ಯವಾದ ವಿಚಾರ. ಅವರೇ ಹೇಳ್ತಾರೆ ಮಧ್ವದಲ್ಲಿ ಕೇಳಿರ್ತೀರಿ ವಾಯುಸ್ತುತಿಯೊಳಗೆ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಭುಜಿತ ಚಿರಾನಂದ ಸಂದೋಹದಾನಾಂ ಏತೇಷಾಂ ಏಷದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿ ಮಂಧೇ ತಮಸಿ ವಿಧದತಾಂ ಸಂಸ್ಥವೇ ನಾಸ್ಮಿ ಶಕ್ತಃ. ನಿಮ್ಮನ್ನು ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂತ ಹೇಳಿಬಿಡ್ತಾರೋ ಆಚಾರ್ಯ. ಸಾಕ್ಷಾತ್ ಶಿಷ್ಯರು, ಕಣ್ಣಾರೆ ಕಂಡವರು, ವಾಯು ಭೂರು ರೂಪಗಳನ್ನು ನೋಡಿದವರು, ಅವ್ರು ಹೇಳ್ತಾರೆ ನಿಮ್ಮನ್ನು ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂತ ಹೇಳ್ತಾರೆ. ಇನ್ನು ನಾವು ಏಳು ದಿವಸದಲ್ಲಿ ಆಚಾರ್ಯ ಅರ್ಥ ಮಾಡ್ಕೋತೇವೆ ಅಂದ್ರೆ ಅಸಾಧ್ಯವಾದ ಮಾತು. ಆದರೆ ಎಷ್ಟು ಅರ್ಥ ಮಾಡ್ಕೋತೇವೆ ಅಷ್ಟು ಬಹಳಷ್ಟು ಉಪಯುಕ್ತವಾದದ್ದು. ಮತ್ತು ಎಷ್ಟು ಅರ್ಥವಾಗ್ತದೆ ಅದು ನಮ್ಮ ಜನ್ಮವನ್ನು ಉದ್ಧಾರ ಮಾಡತಕ್ಕಂತಹ ಪವಿತ್ರವಾದಂತಹ ಸಾಧನ. ಅದಕ್ಕೋಸ್ಕರ ನಮ್ಮ ಯಥೋಚಿತವಾಗಿ ಪ್ರತಿನಿತ್ಯ ಸಾಯಂಕಾಲ ಇವತ್ತು ಸ್ವಲ್ಪ ತಡ ಆಗಿದೆ, ಸರಿಯಾಗಿ 6:30 to 8:00 ನಾವು ಸಿಕ್ಕ ಪೂರ್ಣ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಆಚಾರ್ಯರ ಮಹಿಮೆ ಏನು, ಅವರ ಗ್ರಂಥಗಳೇನು, ಅವರ ಸಿದ್ಧಾಂತ ಏನು, ಅವರ ಶಿಷ್ಯ ಪರಂಪರೆ ಎಂಥದ್ದು ಎಂಬುದನ್ನ ಸಾಧ್ಯವಾದಷ್ಟು ತಿಳ್ಕೊಳ್ಳೋದು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಮೊದಲಿಗೆ ಆಚಾರ್ಯರ ಪರಿಚಯ ಮಾಡಿಕೊಳ್ಳ ಕೊಟ್ಟ ಶ್ರೀಮದ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ, ನಾವು ಮೋಕ್ಷಕ್ಕೆ ಹೋಗಬೇಕು, ಅದಕ್ಕೆ ಹರಿಯ ಪ್ರಸಾದ ಸಿಗಬೇಕು, ಬೇರೆ ದಾರಿ ಇಲ್ಲ, ದೇವರ ಅನುಗ್ರಹ ಮಾಡಬೇಕು. ಅಂತ ದೇವರ ಅನುಗ್ರಹ ಮಾಡಬೇಕಾದ್ರೆ ಆತಲ್ಲಿ ಭಕ್ತಿ ಮಾಡಿದ್ರೆ ಮಾಡೋದಿಲ್ಲ, ಗುರುಭಕ್ತಿ ಜಾಯೈ, ದೇವರಲ್ಲಿ ಭಕ್ತಿ ಮಾಡಬೇಕು, ಅದು ಬರಲಿಕ್ಕೆ ದೇವರಲ್ಲಿ ಗುರುಗಳಲ್ಲಿ ಭಕ್ತಿ ಮಾಡಿರಬೇಕು. ನಾವು ಎಷ್ಟು ಗುರುಗಳಿದ್ದಾರೆ ಭಕ್ತಿ ಮಾಡಲಿಕ್ಕೆ ಅಂತ ಹೋದರೆ, ದೇವತೆಗಳು ಎಷ್ಟೇ, ಅವರು ಗುರುಗಳೇ ನಮಗೆ, ದೇವತೆಗಳು ಕೂಡ ದೇವತೆಗಳಿದ್ದಾರೆ, ಗುರುಗಳಿದ್ದಾರೆ, ಎಷ್ಟೆಂದ್ರೆ ಭಕ್ತಿ ಮಾಡೋದು. ಅದಕ್ಕೆ ಹೇಳ್ತಾರೆ, ಒಬ್ಬರಲ್ಲಿ ಮಾಡಿ ಎಲ್ಲರಲ್ಲೂ ಮಾಡಿದಾಗತ್ತೆ ಅಂತ ಹೇಳಿಬಿಡ್ತಾರೆ. ಒಬ್ಬರಲ್ಲಿ ಮಾಡಿದರೆ ಎಲ್ಲರಲ್ಲೂ ಮಾಡಿದಾಗತ್ತೆ. ಅವ್ರು ಯಾರು ಅಂದ್ರೆ ಶ್ರೀಮದ್ ಆಚಾರ್ಯ. ಅದಕ್ಕೇನೆ ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ. ಅಷ್ಟೇ ಅಲ್ಲ, ಆಚಾರ್ಯರು ಎಲ್ಲ ಸಜ್ಜರು ಅನುಗ್ರಹ ಮಾಡಿ, ರಾಯರು ಭಾರಿ ಅನುಗ್ರಹ ಮಾಡಬೇಕಾ ಮಧ್ವಾಚಾರ್ಯ ಬಗ್ಗೆ ಕೇಳಿ, ಭಾರಿ ಖುಷಿ ಪಡ್ತಾರಂತ ಅವರು. ಜಯತೀರ್ಥ ಅನುಗ್ರಹ ಮಾಡಬೇಕಾ ಮಧ್ವಾಚಾರ್ಯ ಬಗ್ಗೆ ಕೇಳಿ, ಅವರ ಒಬ್ಬಗೆ ಕೇಳಿದರೆ ಎಲ್ಲಾ ಜ್ಞಾನಿಗಳು, ಯತಿಗಳು, ಹರಿದಾಸರು ಅನುಗ್ರಹ ಮಾಡಿಬಿಡ್ತಾರೆ. ಅವರೊಬ್ಬರನ್ನು ಬಿಟ್ಟರೆ ಯಾರ್ಯಾರು ಅನುಗ್ರಹ ಮಾಡೋದಿಲ್ಲ. ಮತ್ತೆ ಪ್ರಾಣ ಒಂದಿಲ್ಲ, ಯಾರು ಅನುಗ್ರಹ ಮಾಡಬೇಕದನ್ನ, ಬೇಗ ಕ್ಲಿಯರ್ ಮಾಡಿ ಅಂತ ಹೇಳ್ತಾರಷ್ಟೇ. ಪ್ರಾಣ ಒಂದಿದ್ರೆ ಏನಾರು ಅಕಾಮಡೇಟ್ ಮಾಡಕ್ ಬರ್ತದೆ, ಪ್ರಾಣ ಒಂದಿಲ್ಲ ಅಂದ್ರೆ ಏನು ಮಾಡಲಿಕ್ಕೂ ಬರೋದಿಲ್ಲ. ಆದ್ರಿಂದ ಪ್ರಾಣ ದೇವರು ಮಧ್ವಾಚಾರ್ಯರು, ಅದನ್ನು ನಾವು ಗಮನಿಸಿ ಕೇಳಬೇಕದನ್ನು. ಆಚಾರ್ಯರ ಪರಿಚಯ ಮಾಡಿಕೊಳ್ಳಕ್ಕೆ ಅಂತ ಹೊರಟು ಬಿಟ್ಟು ಅವರ ಹಿಂದಿನ ಎರಡು ಅವತಾರಗಳ ಕಥೆಯನ್ನ ಮೊದಲ ಸರ್ಗದಲ್ಲಿ ಹೇಳ್ತಾರೆ. ಸುಮಧ್ರ ಹಿಂದಿನ ಅವತಾರಗಳು ಹನುಮಂತನಾಗಿ ಏನು ಮಾಡಿದ್ರು, ಭೀಮನಾಗಿ ಏನು ಮಾಡಿದ್ರು, ಇದು ಯಾತಕ್ಕೆ ಇದು ಬೇಕು ಅಂದ್ರೆ, ಕಂಡವರು ಬಯೋಡೇಟಾ ಕೇಳ್ತೇವೆ, ಮಧ್ವಾಚಾರ್ಯ ಬಗ್ಗೆ ಕೇಳಬೇಕಲ್ಲ, ಗುರುಗಳ ಬಗ್ಗೆ ಕೇಳಬೇಕಲ್ಲ. ಅವ್ರು ಬೆನ್ನಿ ಏನು ಬಂತಲ್ಲ, ಎಷ್ಟೆಷ್ಟು ಮೋಸ ಮಾಡಿ ಬಂದಿದ್ದಾನೆ ಬಂದಿತ್ತು ಅವನ ಬಗ್ಗೆ, ಎಲ್ಲೆಲ್ಲಿ ಮೋಸ ಮಾಡಿದ್ದಾನೆ ಇಷ್ಟು ಬಂದಿತ್ತು ಅದೆಲ್ಲ ಕೂಡ. ಇವತ್ತು ನಮ್ಮ ಗುರುಗಳು ಎಂಥವು, ಇವತ್ತು ಆಶ್ಚರ್ಯ ಅಂದ್ರೆ, ಇವತ್ತು ಎಷ್ಟು ಜನ ಬಹಳ ಪಾಪುಲರ್ ಭಗವಾನ್ಗಳಿದ್ದಾರಲ್ಲ, ಅದು ಹಿಂದಿನ ಕ್ಯಾರೆಕ್ಟರ್ ಕೇಳಿಬಿಟ್ರೆ ಅವ್ರು ಜೈಲಲ್ಲಿ ಇರಬೇಕಾದವ್ರು ಎಷ್ಟೋ ಜನಗಳು. ಅದರಲ್ಲಿ ಸಾಮಾನ್ಯ ಮನುಷ್ಯರ ಕೂಡ ಇರಲಿಕ್ಕೂ ಲಾಯಕ್ಕಲ್ಲ ಅಂತ ಜನಗಳನ್ನು. ಇವತ್ತು ಜನ ಏನೇನೋ ಆರಾಧನೆ ಮಾಡ್ತಿದ್ದಾರೆ. ಮಧ್ವವಿಜಯ ಹೇಳುತ್ತದೆ, ಗುರುಗಳ ಪೂರ್ವಾಪರ ತಿಳ್ಕೊಳ್ಳದೆ ಹತ್ರ ಹೋಗಬಾರದು. ಆಚಾರ್ಯರು ಮಾತಾಡುವಂತ, ಗುರುಂ ಪರೀಕ್ಷ ಕರ್ತವ್ಯಂ ಶಿಷ್ಯೋಪಿ ಗುರುಮಾವರ ಜಯೇತ್ ಅಂತ ಆಚಾರ್ಯರ ಮಾತು. ಶಿಷ್ಯನನ್ನ ಗುರುಗಳು ಪರೀಕ್ಷೆ ಮಾಡಬೇಕು, ಗುರುಗಳನ್ನ ಶಿಷ್ಯ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯ ಪರೀಕ್ಷೆ ಮಾಡಬೇಕು ನಾವೀಗ, ಎಷ್ಟು ದೊಡ್ಡವರಂತೂ ಗೊತ್ತಾಗಲಿ, ಚಿನ್ನವನ್ನು ಪರೀಕ್ಷೆ ಮಾಡ್ತಾನೆ ತಗೊಳ್ಳೋದು ನಾವು, ಸ್ಟೀಲ್ ಪಾತ್ರೆ ಪರೀಕ್ಷೆ ಮಾಡೋದಿಲ್ಲ, ಹಿತ್ತಾಳೆ ಪರೀಕ್ಷೆ ಮಾಡೋದಿಲ್ಲ, ಆದ್ರೆ ಚಿನ್ನವನ್ನು ಪರೀಕ್ಷೆ ಮಾಡುತ್ತೇವೆ. ಇವತ್ತು ಗುರುಗಳು ಅಂದ್ರೆ ಚಿನ್ನ ಅಲ್ಲ, ಚಿನ್ನ ಕೊಡೋರು ಅವರು, ಸುವರ್ಣ ಶಾಸ್ತ್ರ ಅಂದ್ರೆ ಸುವರ್ಣ, ಅದನ್ನು ಕೊಡೋರು, ಮೋಸ್ಟ್ ರಿಲೇಬಲ್ ಶಾಪ್ ಅಂತ ಹೇಳ್ತೇವಲ್ಲ ಆ ಟೈಪ್. ಮಧ್ವಾಚಾರ್ಯ ಪರಿಚಯ ಮಾಡ್ಕೋಬೇಕಾದ್ರೆ ಅವ್ರು ಹನುಮಂತನಾಗಿದ್ದಾರಲ್ಲ, ಪರಿಚಯ ಆಗಬೇಕಲ್ಲ. ಮುದು ರೂಪ ಅಂತಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. 6 3 2 1000 3 2 100 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಥವಾ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಎಷ್ಟು ಅದ್ಭುತವಾದ ಪರಿಚಯ ಮಾಡಿಕೊಟ್ಟಿದ್ದಾರೆ ದಾಸರಾಯರು. ನಮ್ಮ ದೇವರನ್ನು ಬಡಿಸಿದ್ದಾರೆ, ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು, ಮೇಂಟೈನ್ ಮಾಡೋ ವಾಯುದೇವರು, ಇದು ವಿಶೇಷ ಇದೆ. ಅವರು ಸೃಷ್ಟಿ ಮಾಡಿ ದೇಹ ಕೊಟ್ಟರು, ಇವರು ಉಸಿರಾಡಿಸಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನು. ಇವತ್ತು ಅವ್ರು ಕೈ ಬಿಟ್ಟರೆ ಮೇಂಟೆನೆನ್ಸ್ ಇಲ್ಲ, ಹೋಯ್ತು ಅಲ್ಲಿಗೆ ಪೂರ್ತಿಯಾಗಿ. 24 ತಾಸು ಮೇಂಟೈನ್ ಮಾಡ್ತಾರೆ. ಮತ್ತೆ ಒಂದ್ ದಿವಸ ಅವ್ರು ಏನಾದರೂ ರಜೆ ಹಾಕಿದ್ರೆ ಗೋವಿಂದ ಜಗತ್ತೆಲ್ಲ ಸರ್ವನಾಶ ಆಗೋಗ್ಬಿಡ್ತದೆ. ನಡೆಯ ಒಂದು ಸೇಲ್ ಹಾಕಿಲ್ಲ ಅವರು, ಒಂದು ಇಯಲ್ ಇಲ್ಲ, ಸಿಕ್ ಲೀವ್ ಇಲ್ಲ, ಯಾವ್ಯಾವುದೂ ಇಲ್ಲ ಅವರಿಗೆ. ಇವತ್ತು ಜಗತ್ತಿನಲ್ಲಿ ಲೀವ್ ಇಲ್ಲದೆ ಕೆಲಸ ಮಾಡಿರೋ ಒಬ್ಬೇ ವ್ಯಕ್ತಿಗಳು ಅಂದ್ರೆ ವಾಯುದೇವರು ಮಾತ್ರನೇ. ಉಳಿದೆಲ್ಲ ದೇವರು ಲೀವ್ ತಗೊಂಡ್ಬಿಡ್ತಾರೆ, ಸಿಕ್ಕಾಬಟ್ಟೆ ಲೀವ್ ತಗೋತಾರೆ ಅವರು. ಬುದ್ಧಿಗಂತೂ ಫುಲ್ ರೆಸ್ಟ್, ಎಷ್ಟೋ ಜನಕ್ಕೆ ಯೋಚನೆ ಕೂಡ ಮಾಡಾಗಿಲ್ಲ. ಕಣ್ಣಿಗೆ ರೆಸ್ಟ್ ಇರುತ್ತೆ, ಕುರುಡರಿಗೆ ಕಣ್ಣಿನ ಕೆಲಸನೇ ಇಲ್ಲ, ಸೂರ್ಯದೇವರ ರೆಸ್ಟ್, ಕಿವಿಗೆ ರೆಸ್ಟ್, ಎಲ್ಲದು ಕೈಕಾಲಿಗೆ ರೆಸ್ಟ್, ಅವೇ ಕಾಲುಸೂಲಿ ಕೈಸೂಲಿ ಬಂದ್ಬಿಡುತ್ತೆ ಆಗ್ಲೇನೆ. ಆದ್ರೆ ಇವತ್ತು ಉಸಿರಾಟಕ್ಕೆ ಮಾತ್ರ ರೆಸ್ಟ್ ಇಲ್ಲ, ರೆಸ್ಟ್ ಬಂತು ಅಂದ್ರೆ ಅವ್ನು ಮನೇಲಿ ಇಟ್ಕೊಳ್ಳಕ್ಕೆ ಆಗಲಿಲ್ಲ, ಆದಷ್ಟು ಬೇಗ ಹೊರಗೆ ಹಾಕಿಬಿಡ್ಬೇಕು ಅವನ. ಏನು ಮ್ಯಾಜಿಕ್ ವಾಯುದೇವರದು. ಆಭವನು ದೇಹದೊಳಗಿರಲು ಹರಿತಾನಿರುವ, ಆಭವನು ತನಗೆ ಹರಿತಾ ತೊಲಗುವ. ಎಷ್ಟು ಅದ್ಭುತವಾದ ಮಧ್ವನಾಭದ ಮಾತಾದವನು. ದೇವರಿರೋದೇ ವಾಯುದೇವರಿದ್ದಾಗ, ಇರೋದೇ ಇಲ್ಲ ಅವರ ಒಂದು. ಕರಣಾಭಿಮಾನಿ ಸುರರು ದೇಹವನ್ನು ಬಿಡಲು, ಕುರುಡಕಿವುಡನು ಮೂಕ ನಿಂದೆನಿಸುವ. ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನು, ಅರಿತು ಪೆಣನೆಂದು ತೇಳುವರು ಬುಧ ಜನ. ಎಷ್ಟು ಮಾರ್ಮಿಕವಾದ ಮಾತು. ನಾವು ಒಬ್ಬ ಮನುಷ್ಯ ಒಬ್ಬ ಹೆಣ ಅಂತ ಅನಿಸ್ಕೋಬೇಕಾದ್ರೆ ಏನ್ ಹೋದ್ರೂ ಹೆಣ ಆಗೋದಿಲ್ಲ. ವಾಯುದೇವರು ಬಿಟ್ಟ ಪ್ರಾಣ ಬಿಟ್ಟ ಹೆಣ ಆದ ಅವರು, ಇದು ಆಶ್ಚರ್ಯ. ಇವತ್ತು ಪ್ರಾಣದೇವರನ್ನು ಬಿಟ್ರೆ ದೇಹದಲ್ಲಿ ಹೆಣ ಆಗ್ತಾನೆ, ಪ್ರಾಣದೇವರ ವಿಚಾರವನ್ನು ಬಿಟ್ರೆ ಅವನು ಬುದ್ಧಿಯಲ್ಲಿ ಹೆಣ ಆಗಿಬಿಡ್ತಾನೆ ಅಷ್ಟೇ. ಪ್ರಾಣದೇವರ ಶಾಸ್ತ್ರ ಓದಿಲ್ಲ ಅಂದ್ರೆ ಅವನು ಡೆಡ್ ವಿಚಾರಗಳು ಅಂತರ್ಥ, ಮೃತ ವಿಚಾರಗಳನ್ನು ಮಾತಾಡ್ತಾನೆ, ರಿಲೆವೆಂಟ್ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅಂತ ಮಹಾಮಹಿಮರು ಆಚಾರ್ಯರು. ಉಪನಿಷತ್ತುಗಳು ಹೇಳ್ತಾ ಇವೆ, ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ. ಬೇರೆ ಮತಾಚಾರ ಅರ್ಥ ಬರಬೇಕಾದ್ರೆ ಅದೇ ಅರ್ಥ ಬರೀತಾರೆ, ಬೇರೆ ಅರ್ಥ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಾಣ ಅಂದ್ರೆ ಪ್ರಾಣ ಅಂತಾನೆ ಅರ್ಥ ಬರೀತಾರೆ, ಫಾಲೋ ಮಾಡೋದಿಲ್ಲ. ಇದು ಆಶ್ಚರ್ಯ, ಬಂದ್ಮೇಲೆ ಫಾಲೋ ಮಾಡಬೇಕಲ್ಲ, ಮಾಡೋದಿಲ್ಲ. ಪ್ರಾಣ ಅಂದ್ರೆ ಬೇರೆ ಅರ್ಥ ಮಾಡಿಲ್ಲ, ಮುಖ್ಯಪ್ರಾಣ ಅಂತಾನೆ ಅರ್ಥ ಮಾಡೋದು. ಮುಖ್ಯಪ್ರಾಣ ಸರ್ವಜ್ಯೇಷ್ಠ ಸರ್ವಶ್ರೇಷ್ಠ, ವಾಯುದೇವೋತ್ತಮತ್ವವನ್ನು ಉಪನಿಷತ್ತುಗಳು ಸಾರಿವೆ. ಮತ್ತೆ ಬೇರೆ ಮತಾಚಾರ ನಿರ್ವಾಹದ ಒಪ್ಪಿಕೊಂಡಿದ್ದಾರೆ ಆ ಭಾಗದೊಳಗೆ, ಬೇರೆ ಕಡೆ ಅನುಷ್ಠಾನ ಮಾಡದೆ ತಪ್ಪು ಮಾಡಿದ್ದಾರಷ್ಟೇ. ಮಧ್ವಾಚಾರ್ಯರು ಭಾರಿ ದೊಡ್ಡವರು, ವಾಯುದೇವರು ಎಂಥ ಹನುಮಂತನ ಕಥೆ ಕೇಳಿರ್ತೇವಲ್ಲ, ಅದನ್ನು ಮೊದಲು ಹೇಳುತ್ತಾರೆ. ಅವರ ಮೂಲ ರೂಪ ಎಷ್ಟು ಶುದ್ಧನೋ, ಅವತಾರ ರೂಪ ನೋಡಿ, ಪರಿಶುದ್ಧವಾದ ರೂಪ. ವಕ್ಷ್ಯಾಮಿ ವಾಯೋಹೋ ಅವತಾರ ಲೀಲಾಂ ವಿಶ್ವಗುರೋಹೋ ವಿಶುದ್ಧಾಂ, ವಿಶ್ವಗುರೋಹೋ ವಿಶುದ್ಧಾಂ, ಶುದ್ಧ ವಿಶುದ್ಧ. ಎಷ್ಟು ದೊಡ್ಡವರ ಜೀವನದಲ್ಲೂ ಕೂಡ ಕೆಲವು ಬ್ಲಾಕ್ ಸ್ಪಾಟ್ ಇರ್ತವೆ. ಸ್ವಲ್ಪ ಪರವಾಗಿಲ್ಲ ಬಿಡಿ, ಇನ್ ಕಾಲಕ್ಕೆ ಅವೆಲ್ಲ ಇದ್ದಿದ್ದೆ ಬಿಡಿ ಅಂತ ಹೇಳಿಬಿಡ್ತಾರೆ ಎಷ್ಟೋ ಸಲ. ಬರೀ ಬ್ಲಾಕ್ ಸ್ಪಾಟ್ ಇರೋ ಜನಗಳೇ ಇರ್ತಾರೆ ಎಷ್ಟೋ ಸಲ, ಸ್ವಲ್ಪ ಸ್ವಲ್ಪ ಇದ್ರೆ ಓಕೆ ಅಂತ ಹೇಳಿಬಿಡ್ತಾರೆ. ಆಚಾರ್ಯರ ಜೀವನದೊಳಗೆ ಒಂದು ದಿವಸಕ್ಕೆ ನಾವು ತಪ್ಪಾಡಿರ್ತೇವೆ ಎಷ್ಟೋ ಸಲ. ಬೆಳಗ್ಗಿಂದ ಸಾಯಂಕಾಲ ಯೋಚನೆ ಮಾಡಿ ನಾವು ಅನ್ಕೋತೇವೆ ಹಾಗೆ ಮಾಡಬಾರ್ದಾಗಿತ್ತು ಅನ್ಕೊಂಡ್ಬಿಡ್ತೇವೆ ಎಷ್ಟೋ ಸಲ. ಹಾಗೆ ಮಾಡ್ಕೊಡ್ದಾಗಿತ್ತು, ಏನೋ ಆಗೋಯ್ತು ಅನ್ಕೊಂಡ್ಬಿಡ್ತೇವೆ. ಸಾರಿ ಅಂತ ಪದ ಬಂದಿರೋದೇ ಅದಕ್ಕೋಸ್ಕರ, ಸಾರಿ ಅಂತ ಹೇಳೋದೇ ಅದಕ್ಕೋಸ್ಕರ, ಬೇರೆ ದಾರಿನೇ ಇಲ್ಲ. ಆದರೆ ಅನಾದಿ ಅನಂತ ಕಾಲದ ಜೀವನದೊಳಗೆ ಒಂದೇ ಒಂದು ಕ್ಷಣ ಕೂಡ ಒಂದು ತಪ್ಪನ್ನು ಮಾಡಿಲ್ಲ ಅಂದರೆ ಎಷ್ಟು ದೊಡ್ಡವರು ಇರಬೇಕು ವಾಯುದೇವರು ಲೆಕ್ಕ ಹಾಕಿ. ರುಜು ಅಂದ್ರೆ ಅದೇ ಅರ್ಥ. ಅದಕ್ಕೆ ಹೇಳ್ತಾರೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋದರಹ. ಪರಿಶುದ್ಧವಾದ ಭಾಗವತ ಸರ್ವದಲ್ಲಿ ರಥ ಅಲ್ಲ ನಿರತಃ, ನಿತರಾಂ ರಥ, 100% ಇನ್ವಾಲ್ವ್ಮೆಂಟ್. ಇವರನ್ನು ನಾವು ತಿಳ್ಕೊಂಡಿಲ್ಲ ಅಂದ್ರೆ ಏನು ಅನ್ಯಾಯ? ಶುದ್ಧವಾದ ವಸ್ತುವಿಂದ ದೂರ ಇದ್ದೇವೆ ಅಂದ್ರೆ ನಾವು ಮೈಲಿ ಏಂತ ಅಷ್ಟೇ ಅರ್ಥ, ಇನ್ನೇನೂ ಇಲ್ಲ. ನಾವು ಗರ್ಭಗುಡಿಗೆ ಹೋಗೋದಿಲ್ಲ, ನಮ್ಗೆ ಯೋಗ್ಯತೆ ಇಲ್ಲ ಅಂತ ಆಯ್ತು ಅಷ್ಟೇ. ಅವ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಅಂಥವರು ಹನುಮಂತನಾಗಿ ಸೇವೆ ಮಾಡಿದ್ದಾರೆ. ಇಡೀ ರಾಮದೇವರು ಹೇಳ್ತಾರೆ, ಹನುಮಂತನಷ್ಟು ಪ್ರಿಯ ನನಗೆ ಯಾರೂ ಇಲ್ಲ. ಇನ್ನು ಘೋಷಣೆ ಬೇಕಾದಕ್ಕಿಂತ, ಎಂಥ ಅವತಾರ! ಏಯೇ ಗುಣಾನಾಮ ಜಗತ್ ಪ್ರಸಿದ್ಧಾಹ ಯಮತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಒಂದೆರಡು ಗುಣ ಅಲ್ಲ, ಗುಣಗಳು ಅಂತ ಏನೇನಿವೆ ಅವೆಲ್ಲ ಹನುಮಂತನಲ್ಲಿವೆ. ಇಷ್ಟು ಹೇಳಿದ್ರೆ ಸಮಾಧಾನ ಆಗಲಿಲ್ಲ ಅವರಿಗೆ. ಗುಣಗಳು ಅಂತ ಏನೇನಿವೆ ಅವನ ಹನುಮಂತನಿವೆ ಅಲ್ಲ. ಹನುಮಂತನ ಗುಣಗಳು ಹೇಗಿವೆ ಅಂತ ಕೇಳಿದರೆ, ಆತಲ್ಲಿದ್ದಾಗ ಯಾರಲ್ಲೂ ಇಲ್ಲ ಹಾಗಿವೆ ಗುಣಗಳು. ಗುಣಗಳು ಅಂದ್ರೆ ಹನುಮಂತನಲ್ಲಿರಬೇಕು. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚ ನೈವ. ಎಂಥ ವೈಭವ ಅವರು! ಎಲ್ಲ ಗುಣಗಳಲ್ಲೂ ಹನುಮಂತ ನಂಬರ್ ಒನ್ ಅಂದ್ರೆ ಹನುಮಂತ. ಇಂಥ ಅತ್ಯದ್ಭುತವಾದ ವ್ಯಕ್ತಿ, ಅದಕ್ಕೆ ಜೀವೋತ್ತಮ ಅಂತ ಕರೆದಿದ್ದಾರೆ. ಜೀವೋತ್ತಮ, ಅಹುದಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ, ಮೂಲ ಗುರು ಅಹುದು. ನೀವು ಅರ್ಥ ಮಾಡಿಕೊಂಡಾಗ ಭಕ್ತಿ ಅಷ್ಟು ಜಾಸ್ತಿ ಆಗಬೇಕು ವಾಯುದೇವರೊಳಗೆ. ರಾಮದೇವರು ಹೇಳ್ತಾರೆ, ಸಮುದ್ರ ಹಾರಿ ಹನುಮಂತ ಬಂದಿದ್ದಾನೆ, ಚೂಡಾಮಣಿ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದಾನೆ. ರಾಮದೇವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ಹನುಮಂತ ಒಂದೇ. ಎಂಥ ಪ್ರಾಬ್ಲಮ್ ಗೊತ್ತೇನು? ನಾವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇವೆ, ಏನೇನೋ ಕೇಳಿ ಕ್ರಿಯೇಟ್ ಮಾಡ್ತೇವೆ. ಇದು ಪದ್ಧತಿ, ಅದನ್ನು ಕೊಡು ಇದನ್ನು ಕೊಡು ಅಂತ ಕ್ರಿಯೇಟ್ ಮಾಡ್ತೇವೆ. ಹನುಮಂತ ಏನು ಕ್ರಿಯೇಟ್ ಮಾಡಿದ್ರೆ ಏನು ಬೇಡ ಅಂತ ಕ್ರಿಯೇಟ್ ಮಾಡಿದ್ದ, ಅದು ಪದ್ಧತಿ ಆಯ್ತು. ಅದು ಕೇಳಿದ್ರೆ ಕೊಟ್ಟುಬಿಡೋದು, ಕೇಳದಾದ್ರೆ ಕೊಡೋದು ಭಾರಿ ಕಷ್ಟ. ಯಾರೋ ಕೊಡ್ತಾರೆ ಇಷ್ಟು ಬೆಲೆ ಅಂದ್ರೆ ಕೊಟ್ಟುಬಿಡೋದು, ಬಿಟ್ಟುಬಿಡೋದು ಎರಡರಲ್ಲೊಂದು. ಸುಮ್ಮನೆ ತಗೊಳ್ಳಿ ಅಂತ ಕೊಟ್ಟರೆ ಪದ್ಧತಿ ಶುರುವಾಗುತ್ತೆ. ನೀವೇ ಕೊಡಿ ತಿಳಿದಷ್ಟೊಂದು ಬಿಡ್ತಾರೆ, ಭಾಳ ಕಷ್ಟ ಆಗುತ್ತೆ. ಕಡಿಮೆ ಕೊಟ್ಟರೆ ಕಡಿಮೆ ಅಂತ ಅನ್ಕೋತಾನೋ ಅಂತ ಭಯ, ಹೆಚ್ಚು ಕೊಟ್ಟರೆ ಲಾಸ್ ಆಗುತ್ತೆ ಅಂತ ಭಯ. ಈ ಥರ ಯೋಚನೆ ಮಾಡ್ತಾ ನಾವು ಒಂಥರ ಗೊಂದಕ್ಕೊಳಗಾಗ್ತೇವೆ. ಎಲ್ಲ ಇಟ್ಟು ಸಮುದ್ರವನ್ನು ಹಾರಿ ಚೂಡಾಮಣಿ ಮುಂದಿಟ್ಟು ಕೃಷ್ಣಾರ್ಪಣ ಅಂತ ರಾಮನಿಗೆ ಒಪ್ಪಿಸಿದಾಗ ರಾಮದೇವರಂದ್ರಂತೆ, ಈತನ ಕೊಳ್ಳಕ್ಕೆ ಏನು ಸಾಧ್ಯ ಇಲ್ಲ ಬೇರೆ. ರಾಮೋಪಿ ನಾಣ್ಯದ ಅನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ವಪ್ರಧಾನ ಅಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ಈತನಿಗೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತನ್ನನ್ನೇ ಕೊಟ್ಬಿಟ್ರು ರಾಮದೇವರು. ಭಗವಂತನ ಸಮಸ್ಯೆ ಅಂದರೆ ಪ್ರೀತಿ ಅಂತ ಅಷ್ಟೇ ಅರ್ಥ. ಅತ್ಯಂತ ಪ್ರೀತಿಯಿಂದ ರಾಮದೇವರು ತನ್ನನ್ನೇ ಕೊಟ್ರು. ಇಂಥ ವೈಭವ ಭರತನಿಗೆ ಕೊಡಲಿಲ್ಲ, ಲಕ್ಷ್ಮಣನಿಗೆ ಕೊಡಲಿಲ್ಲ, ಜಾಮವಂತ ಮೊದಲಾದವರಿಗಿಲ್ಲ, ಹನುಮಂತನಿಗೆ ಕೊಟ್ಟ. ಹನುಮಂತ ವಾನರ ರೂಪದಲ್ಲಿ ಬಂದು ನರ ರೂಪದಲ್ಲಿ ಕೂಡ ಬಂದಿಲ್ಲ. ಇದು ಹನುಮಂತನ ಅಸಾಧಾರಣವಾದ ಹಿರಿಮೆ. ಅಂತ ಹನುಮಂತನಿಗೆ ರಾಮದೇವರು ಬ್ರಹ್ಮ ಪದವಿಯನ್ನು ಕೊಟ್ಟರಂತೆ. ಕೊನೆ ಬ್ರಹ್ಮ ಭವಿಷ್ಯತ್ಯಪಿ ತತ್ಪ್ರಸಾದ, ಭಾವಿ ಬ್ರಹ್ಮ ಪದವಿ. ಇವತ್ತು ಬ್ರಹ್ಮ ಪದವಿ, ಮುಂದೆ ಸಿಗೋದು ಅವರಿಗೆ ಮಾತ್ರ, ಬೇರೆ ಇರಲಿಲ್ಲ. ಭಾವಿ ಬ್ರಹ್ಮದೇವರು ಮಧ್ವಾಚಾರ್ಯರು ಇಂಥ ಹಿರಿಮೆಯನ್ನು ಗಳಿಸಿದ್ದಾರೆ. ಒಂದು ಕಡೆಗೆ ಸಂಜೀವನ ತಂದಿದ್ದಾರೆ, ರೂಪದೊಳಗೆ ಸಂಜೀವನವನ್ನು ತಂದಿದ್ದಾರೆ. ರಾವಣಾದಿಗಳನ್ನು ಹೊಡೆದ್ರೆ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನಗ್ರೋತ್ತರ ಮೇಷಕೋದಾತ್, ಅವರು ಕೊಟ್ಟ ಉತ್ತರ ಒಂದೇಟು ಹೊಡೆದ್ರೆ, ರಾವಣನಿಗೆ ಹೊಡೆಯೋದಲ್ಲ, ಸೀತೆಯನ್ನು ಅಪಹರಣ ಮಾಡಿದ್ದೀಯಲ್ಲ ಬಾ ಅಂತ ಹೊಡೆದ್ರೆ ಪ್ರತ್ಯುತ್ತರ ರಕ್ತಕಾರಿ ಬಿದ್ದನಂತವನು ಅಂತ. ಹರಿದ್ವೇಷಿಗಳ ಮೇಲೆ ದ್ವೇಷ ಮಾಡತಕ್ಕಂಥದ್ದು ವಾಯುದೇವರ ವೈಶಿಷ್ಟ್ಯ. ಹರಿಭಕ್ತರ ಮೇಲೆ ಪ್ರೀತಿ ಮಾಡತಕ್ಕಂಥದ್ದು ಅವರ ಹಿರಿಮೆ. ಲಕ್ಷ್ಮಣ ಪ್ರಾಣದಾತಾಚ, ಆ ಕಡೆ ಇಂಥ ಮಹಾನುಭಾವರು ವಾಯುದೇವರು. ರಾಮದೇವರು ಏನು ಬರಬೇಕು ಅಂತ ಕೇಳಿದರೆ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇಹ್ರಾಸ ವಿವರ್ಜಿತ ಸತ. ರಾಮ, ನಿನ್ನಲ್ಲಿ ಕ್ಷಣ ಕ್ಷಣದಲ್ಲೂ ಭಕ್ತಿ ಹೆಚ್ಚಬೇಕು. ಇದು ಹನುಮಂತ ಕೇಳ್ತಾನೆ, ನಾವು ಕೇಳೋದಿಲ್ಲ. ಭಕ್ತಿ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದೀವಿ ಆಗಲೇ, ಆಗಲೇನೆ ಭಾರಿ ಭಕ್ತಿ ಮಾಡ್ತಿದ್ದಾನೆ ಈಗಾಗಲೇನೆ, ದೇವರು ಭಾರಿ ಮೆಚ್ಚಿಬಿಡಬೇಕು ಅಂತೇಳಿ. ಹನುಮಂತನಂತ ಭಕ್ತರಲ್ಲಿ ಅವ್ರು ಕೇಳ್ತಾರೆ, ಇನ್ನೂ ನನಗೆ ಭಕ್ತಿ ಕೊಡು ಅಂತ ಕೇಳ್ತಾರೆ. ಎಷ್ಟು ನಮಗೆ ಆಶ್ಚರ್ಯ ಹುಟ್ಟಿಸಬೇಕು, ಎಷ್ಟು ನಮಗೆ ಪೂಜ್ಯತೆ ಹುಟ್ಟಿಸ್ತಾರೆ ವಾಯುದೇವರು ಅಂತ ಅರ್ಥ ಮಾಡಿಕೊಂಡ್ರೆ ಕ್ಷಣ ಕ್ಷಣದಲ್ಲೂ ಭಕ್ತಿ ಹೆಚ್ಚಾಗಬೇಕು. ರಾಮದೇವರು ಹೇಳ್ತಾರೆ, ಭಲೆ ಹನುಮಂತ, ಸಹಭೋಗವನ್ನೇ ಕೊಡ್ತೇನೆ ಅಂತ ಹೇಳಿ ಅನುಗ್ರಹ ಮಾಡಿದರೆ ಅಂತೆ. ಇನ್ನು ಭೀಮಾವತಾರಕ್ಕೆ ಬಂದರೆ ಅಲ್ಲೂ ಅದೇ ಹಿರಿಮೆನೆ. ಅಲ್ಲಿ ಜ್ಞಾನೇ ವಿರಾಗೆ ಹೇಗೋ, ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ